ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳು ಭಾಗ 6. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳು ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ನಾವು ಕಲಿತಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಉಳಿದ ಸಭೆಯ ಸದಸ್ಯರಾಗಿರತಕ್ಕಂತಹ ಜನಗಳು ಅವರ ಜೀವನ ಶೈಲಿ ಮತ್ತು ಚಟುವಟಿಕೆಗಳಲ್ಲಿ ಸೇವೆ ಮತ್ತು ತ್ಯಾಗ ಮನೋಭಾವನೆ ಇರಬೇಕು. ಕ್ರಿಸ್ತನ 2ನೇ ಬರಣದವರೆಗೂ ಸಹ ಅವರು ದೇವರು ಕೊಟ್ಟಿರತಕ್ಕಂಥ ತಲಾಂತುಗಳನ್ನು ಆತನ ಮಹಿಮೆಗೋಸ್ಕರ ಉಪಯೋಗಿಸಬೇಕು. ಪ್ರತಿ ದಿನವೂ ನಮ್ಮ ಜೀವನದ ಕೊನೆಯ ದಿನವೆಂದು ಆತನ 2ನೇ ಬರೋಣಕ್ಕಾಗಿ ಸಿದ್ಧರಾಗಬೇಕು ಹಾಗೂ ಮನಸಾಕ್ಷಿಗೆ ತಕ್ಕಂತೆ ಸಬ್ಬತ್ತಿನವನ್ನು ಆಚರಿಸಬೇಕು. ದಶಮ ಭಾಗ ಮತ್ತು ಕಾಣಿಕೆಯನ್ನು ಪ್ರಾಮಾಣಿಕವಾಗಿ ಆತನ ಭಂಡಾರಕ್ಕೆ ತರಬೇಕು ಹಾಗೂ ವೈದ್ಯಕೀಯ ಸುವಾರ್ತೆ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಕೊನೆಯ ಕಾಲದಲ್ಲಿ ಎಲ್ಲರಿಗೂ ಸಹ ದೇವರ ಸುವಾರ್ತೆಯನ್ನು ತಿಳಿಸುವುದರ ಮೂಲಕವಾಗಿ ದೇವಜನರು ಆರೋಗ್ಯದ ಮಹತ್ವ ಏನು ಎಂಬುದನ್ನು ತಿಳಿದುಕೊಂಡವರಾಗಿ ಉಪವಾಸದ ಪ್ರಾರ್ಥನೆಯೊಂದಿಗೆ ದೇವರ ಮೇಲೆ ಪ್ರತಿಯೊಂದಕ್ಕೂ ಭರವಸೆ ಇಡಬೇಕು ಅನ್ನುವಂತಹ ಅನೇಕ ಜೀವನ ಶೈಲಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ಕಲಿತೆವು. ಇವತ್ತಿನ ದಿನದಲ್ಲೂ ಸಹ ಉಳಿದ ಸಭೆಯ ಸದಸ್ಯರಾಗಿರತಕ್ಕಂಥ ಜೀವನ ಶೈಲಿಯಲ್ಲಿ ಮುಂದುವರಿದು ಕುಟುಂಬದ ಪ್ರಾರ್ಥನೆ ಎಷ್ಟೋ ಅವಶ್ಯಕತೆ ಮತ್ತು ಲೋಕದ ಸಂಬಂಧದೊಂದಿಗೆ ಯಾವ ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ವಿಚಾರಗಳನ್ನು ನಾವು ನೋಡಲು ಹೋಗುವಂಥವರಾಗಿದ್ದೇವೆ. ಈ ಒಂದು ವಿಚಾರಗಳನ್ನು ನಾವು ಈ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಸತ್ಯವಾಕ್ಯವನ್ನು ತೆಗೆದು ಅಪ್ಪ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲು ಹೋಗುವಾಗ ನೀ ನಮ್ಮ ಸಂಗಡಿರು ಸ್ವಾಮಿ. ವಿಶೇಷವಾಗಿ ಕೊನೆಯ ಸಭೆ, ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳು ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ ಇದುವರೆಗೂ ನಾವು ಕಲಿತಿದ್ದೇವೆ ಸ್ವಾಮಿ. ಇನ್ನು ಮುಂದುವರೆದು ರಾಜ ಅನೇಕ ವಿಚಾರಗಳನ್ನು ನಾವು ಕಲಿಯಬೇಕಾಗಿದೆ. ಅದಕ್ಕೆ ನಿನ್ನ ಮಾರ್ಗದರ್ಶನ ಅವಶ್ಯಕತೆ ಇದೆ ಸ್ವಾಮಿ. ಕೇಳುಗರ ಹೃದಯದಲ್ಲಿ ವಿಶೇಷವಾಗಿ ಮಾತನಾಡು. ಹೌದು, ನಾನು ಉಳಿದ ಸಭೆ ಸದಸ್ಯನಾಗಿ ಎಲ್ಲ ಜೀವನ ಶೈಲಿಗಳನ್ನು ಚಟುವಟಿಕೆಗಳನ್ನು ನನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡು ಸ್ವಾಮಿ. ನೀನೇ ಆಶೀರ್ವಹಿಸು, ನಮ್ಮ ಎಲ್ಲ ಪಾಪ ಕ್ರಮಗಳನ್ನು ಸಮಿಸಿ ನೀನೇ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿನದಲ್ಲಿ ನಾವು ಮುಂದುವರಿದು ಜೀವನ ಶೈಲಿ ಮತ್ತು ಚಟುವಟಿಕೆಗಳು ಯಾವ ರೀತಿಯಲ್ಲಿ ಇರಬೇಕು ಎಂದರೆ ವಿಶೇಷವಾಗಿ ಪ್ರತಿಯೊಂದು ಕುಟುಂಬದಲ್ಲಿಯೂ ಸಹ ಕುಟುಂಬ ಪ್ರಾರ್ಥನೆ ಇರಬೇಕು. ಪ್ರಾರ್ಥನೆಯಲ್ಲಿ ವೈಯಕ್ತಿಕ ಪ್ರಾರ್ಥನೆ ಮತ್ತು ಕುಟುಂಬ ಪ್ರಾರ್ಥನೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ವೈಯಕ್ತಿಕ ಪ್ರಾರ್ಥನೆ, ನಾವು ವೈಯಕ್ತಿಕವಾಗಿ ದೇವರೊಂದಿಗೆ ಮಾತನಾಡುವುದು, ನಮ್ಮ ಎಲ್ಲ ವಿಚಾರಗಳನ್ನು ಆತನ ಬಳಿಯಲ್ಲಿ ಹೇಳಿಕೊಳ್ಳುವುದು ಮತ್ತು ಅದಕ್ಕೆ ದೇವರು ಉತ್ತರವನ್ನು ನಮಗೆ ತನ್ನದೇ ಆದ ಸಮಯದಲ್ಲಿ ನೀಡುವಂಥವನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಈ ಕುಟುಂಬ ಪ್ರಾರ್ಥನೆಯು ಸಹ ಬಹಳ ಅವಶ್ಯಕತೆ. ಹೇಗೆಂದರೆ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಾಯಂಕಾಲ ನಮ್ಮ ಮಕ್ಕಳೊಂದಿಗೆ ಸೇರಿ ದೇವರ ವಾಕ್ಯವನ್ನು ಓದಿ ಸ್ತುತಿಗೀತೆಗಳನ್ನು ಹಾಡುತ್ತಾ ದೇವರನ್ನು ಆರಾಧಿಸಬೇಕು. ಕೇವಲ ಕುಟುಂಬ ಅಂದಾಗ ಅಲ್ಲಿ ತಂದೆ ತಾಯಿಗಳು, ಮಕ್ಕಳು, ಹಿರಿಕರು ಯಾರೆಲ್ಲ ಇರತಕ್ಕಂಥವರಾಗಿದ್ದಾರೋ ಅವರೆಲ್ಲರೂ ಸಹ ಪ್ರತಿದಿನ ಬೆಳಗಿನ ಜಾವ ಮತ್ತು ಸಾಯಂಕಾಲದ ಸಮಯ, ಯಾಕೆ ಈ ಬೆಳಗಿನ ಜಾವ ಸಾಯಂಕಾಲದ ಸಮಯ ಎಂಬುದಾಗಿ ನಾವು ನೋಡುವುದಾದರೆ ದೇವದರ್ಶನ ಗುಡಾರದಲ್ಲಿ ಪ್ರತಿ ದಿನವೂ ಸಹ ಎರಡು ಸಮಯಗಳಲ್ಲಿ ಬಲಿ ಕಾಣಿಕೆಗಳನ್ನು ಅರ್ಪಿಸತಕ್ಕಂಥವರಾಗಿದ್ದರು. ಒಂದು ಬೆಳಗಿನ ಜಾವದಲ್ಲಿಯೂ, ಇನ್ನೊಂದು ಸಾಯಂಕಾಲದ ಸಮಯದಲ್ಲಿಯೂ. ಅದೇ ರೀತಿಯಾಗಿ ನಾವು ಸಹ ಪ್ರಾರ್ಥನೆ ಅಂತಕ್ಕಂತಹ ಬಲಿಯನ್ನು ಕರ್ತನ ಬಳಿಗೆ ಪ್ರತಿ ಬೆಳಿಗ್ಗೆ ಸಾಯಂಕಾಲ ಕುಟುಂಬವಾಗಿ ನಾವು ತಂದು ಕರ್ತನ ಬಳಿಯಲ್ಲಿ ಅರ್ಪಿಸಬೇಕಾಗಿದೆ. ಹೇಗೆ ಹೇಗೆ ಎಂಬುದಾಗಿ ನೋಡಬೇಕಾದರೆ ಸ್ತುತಿಗೀತೆಗಳೊಂದಿಗೆ ನಾವು ದೇವರ ವಾಕ್ಯವನ್ನು ಬರೀ ಓದುವುದು ಮಾತ್ರವಲ್ಲ, ಅದರ ಜೊತೆಯಲ್ಲಿ ಹಾಡುಗಳನ್ನು ಹಾಡಿ ಆತನಿಗೆ ಮೈಮೆ ತರಿಸ್ತಕ್ಕಂಥ ಗೀತೆಗಳನ್ನು ಹಾಡಬೇಕು. ಅನೇಕ ಸಂದರ್ಭದಲ್ಲಿ ಆರಾಧನೆ ಎಂಬುದಾಗಿ ಹೇಳಬೇಕಾದರೆ ನಾವು ಕೇವಲ ದೇವರ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡುವುದು ಎಂಬುದು ಮಾತ್ರ ನೆನೆಸ್ತಕ್ಕಂಥವರಾಗಿದ್ದೇವೆ. ಆದರೆ ಪ್ರಿಯ ಕೇಳುಗರೆ, ಪ್ರಾರ್ಥನೆ ಎಂಬುದಾಗಿ ಬರಬೇಕಾದರೆ ಅದರಲ್ಲಿ ಸ್ತುತಿ ಗೀತೆ ಹಾಡುಗಳು ಸಹ ಪ್ರಾರ್ಥನೆ ಭಾಗವಾಗಿದೆ, ಆರಾಧನೆಯ ಭಾಗವಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರು ಹೇಳುವಂತಹ ಒಂದು ವಿಚಾರವೇನೆಂದರೆ, ನಾವು ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಮಕ್ಕಳೊಂದಿಗೆ ಸೇರಿ ದೇವರ ವಾಕ್ಯವನ್ನು ಓದಿ ಸ್ತುತಿಗೀತೆಗಳನ್ನು ಹಾಡಿ ಆರಾಧಿಸುವಂಥವರಾಗಬೇಕು. ಮಕ್ಕಳು ಅವರಿಗೆ ನಾವು ಪ್ರತಿನಿತ್ಯವೂ ಸಹ ದೇವರ 10 ಆಜ್ಞೆಗಳನ್ನು ಯಾವಾಗಲೂ ಬಾಯ್ಪಾಠ ಮಾಡಿ ಹೇಳುವಂತೆ ಅವರಿಗೆ ಬೋಧಿಸಬೇಕು. ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ಪಾಪದ ಲೋಕದಲ್ಲಿ ನಮಗೆ ಆ ಪಾಪವನ್ನು ಎದುರಿಸಲು ಬೇಕಾದಂತಹ ಒಂದು ಆಯುಧ ಎಂದರೆ ದೇವರ ವಾಕ್ಯ. ಅದರಲ್ಲೂ ಸಹ ದೇವರ 10 ಆಜ್ಞೆಗಳು ಬಹಳ ಬಹಳ ಮುಖ್ಯವಾಗಿದೆ. ಇದನ್ನು ಪ್ರತಿನಿತ್ಯವೂ ಸಹ ನಮ್ಮ ಮಕ್ಕಳಿಗೆ ಬಾಯ್ಪಾಠವಾಗಿ ಈ ವಾಕ್ಯಗಳನ್ನು ಹೇಳಿಕೊಡಬೇಕು. ಯಾಕೆಂದರೆ ಆತನ ವಾಕ್ಯಗಳು ಮಕ್ಕಳ ಹೃದಯದಲ್ಲಿ ಇದ್ದಾಗ ಆ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ನಡೆಯುವಂಥವರಾಗಿದ್ದಾರೆ. ಆದ್ದರಿಂದ ತಂದೆ ತಾಯಿಗಳು ಮಕ್ಕಳಿಗೆ ಕುಟುಂಬದಲ್ಲಿ ದೇವರ ಈ 10 ಆಜ್ಞೆಗಳನ್ನು ಬಾಯ್ಪಾಠ ಮಾಡುವಂತೆ ಅವರಿಗೆ ಬೋಧಿಸಬೇಕು. ಕುಟುಂಬ ಪ್ರಾರ್ಥನೆಯು ಸಂಕ್ಷಿಪ್ತವಾಗಿರಬೇಕು. ಯಾಕೆ ಸಂಕ್ಷಿಪ್ತವಾಗಿರಬೇಕು ಅಂದರೆ, ಪರಿಶುದ್ಧಾತ್ಮನ ಶಕ್ತಿಯಿಂದ ಆ ಪ್ರಾರ್ಥನೆ ತುಂಬಿದಲ್ಲಿ ದೊಡ್ಡ ಅಧ್ಯಯನ ಓದಿ ಅದನ್ನು ವಿವರಿಸುವುದು ಹಾಗೂ ಉದ್ದವಾದ ಪ್ರಾರ್ಥನೆ ಮಾಡುವುದರಿಂದ ಅಮೂಲ್ಯವಾದ ಆ ಸಮಯವು ಆಯಾಸಕರವಾಗಿರುತ್ತದೆ. ಇದು ಯಾವಾಗ ಮುಗಿಯುತ್ತದೆ ಎಂದು ಹೇಳುವಂತಿರಬಾರದು. ಇವತ್ತಿನ ದಿನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಕುಟುಂಬ ಪ್ರಾರ್ಥನೆಯಿಂದಾಗ ಹಿರಿಯರಿರ್ತಕ್ಕಂಥವರಾಗಿದ್ದಾರೆ, ಎಲ್ಲ ವಯಸ್ಸಿನ ಮಕ್ಕಳು ಇರ್ತಕ್ಕಂಥವರಾಗಿದ್ದಾರೆ, ತಂದೆ ತಾಯಿಗಳು ಇರುವಂಥವರಾಗಿದ್ದಾರೆ. ತಂದೆ ತಾಯಿಗಳು ಉನ್ನತವಾದ ವಿದ್ಯಾಭ್ಯಾಸವನ್ನು ಓದಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಓದಬೇಕು ಅನ್ನಿಸ್ತಕ್ಕಂಥದ್ದಾಗಿದೆ. ಆದರೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಸತ್ಯವೇದದಲ್ಲಿರ್ತಕ್ಕಂಥ ಕಥೆಗಳ ಮೂಲಕವಾಗಿ ನಾವು ಕುಟುಂಬ ಪ್ರಾರ್ಥನೆಯಲ್ಲಿ ಇರುವಾಗ ಆ ಮಕ್ಕಳಿಗೆ ಹೇಳಬೇಕು. ನಮ್ಮ ಜ್ಞಾನಕ್ಕೆ ತಕ್ಕಂತೆ ಆ ಮಕ್ಕಳಿಗೆ ನಾವು ಓದುವುದಾದರೆ ಹೇಳುವುದಾದರೆ ಆ ಮಕ್ಕಳಲ್ಲಿ ಆಯಾಸ ಉಂಟಾಗ್ತಕ್ಕಂಥದ್ದಾಗಿದೆ, ಅಲಸ್ಯ ಏರ್ಪಡ್ತಕ್ಕಂಥದ್ದಾಗಿದೆ. ಆವಾಗ ಆ ಪ್ರಾರ್ಥನೆ ಸರಿಯಾದ ರೀತಿಯಲ್ಲಿ ಅವರು ಆಸಕ್ತಿಯಿಂದ ಕೇಳಲು ಇಚ್ಛಿಸುವುದಿಲ್ಲ. ಅವರು ನಿದ್ರೆಗೊಳಗಾಗ್ತಕ್ಕಂಥವರಾಗಿದ್ದಾರೆ, ಏನೋ ಬೇಕೋ ಬೇಡ ಅನ್ನೋ ರೀತಿಯಲ್ಲಿ ಆಸಕ್ತಿ ಇಲ್ಲದವರಾಗಿ ಆ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಕುಟುಂಬ ಪ್ರಾರ್ಥನೆ ಎಂಬುದಾಗಿ ಬಂದಾಗ ನಾವು ಆಸಕ್ತಿ ಇರತಕ್ಕಂತಹ ವಾಕ್ಯಗಳನ್ನು ತೆಗೆದುಕೊಂಡು ಕಥೆಗಳ ಮೂಲಕವಾಗಿ ಹೇಗೆ ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಸಾಮ್ಯಗಳ ಮುಖಾಂತರವಾಗಿ ಜನಗೆ ತಿಳಿಸಿದನು, ಅದೇ ರೀತಿಯಾಗಿ ನಾವು ಸಹ ಕುಟುಂಬ ಪ್ರಾರ್ಥನೆಯಲ್ಲಿ ತಿಳಿಸಬೇಕಾಗಿದೆ. ಆಸಕ್ತಿದಾಯಕವು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಆದ ಒಂದು ಭಾಗವನ್ನು ಸತ್ಯವೇದಿಯಿಂದ ತಂದೆಯೂ ಆರಿಸಿಕೊಳ್ಳಬೇಕು. ಕೆಲವು ವಚನಗಳನ್ನು ಓದಿದರೆ ಸಾಕು, ಅದು ಆ ದಿನಕ್ಕೆ ನಮಗೆ ಸಾಕಷ್ಟು ಆತ್ಮಿಕ ಚೈತನ್ಯವನ್ನು ನೀಡುವುದು. ಮಕ್ಕಳು ಆಸಕ್ತಿಕರವಾದ ಪ್ರಶ್ನೆ ಕೇಳಬಹುದು, ನಮ್ಮ ಅನಿಸಿಕೆ ನೀಡಬಹುದು, ಯಾವುದಾದರೂ ಒಂದು ನಡೆದ ಘಟನೆಯನ್ನು ದೃಷ್ಟಾಂತವಾಗಿ ಅದರ ಮೂಲಕವಾಗಿ ಸಂಕ್ಷಿಪ್ತವಾಗಿ ಸದಸ್ಯರ ಮುಂದೆ ತರಬಹುದು. ಉತ್ಸಾಹ ಹುಟ್ಟಿಸುವ ಒಂದೆರಡು ಹಾಡುಗಳನ್ನು ಹಾಡಿ ಚಿಕ್ಕ ಹಾಗೂ ಚಕ್ಕದಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥಿಸುವವರು ಎಲ್ಲದಕ್ಕಾಗಿಯೂ ಪ್ರಾರ್ಥಿಸಬಾರದು, ಆದರೆ ತನ್ನ ಅಗತ್ಯವನ್ನು ಸರಳವಾಗಿ ಮಾತುಗಳಿಂದ ಬೇಡಿಕೊಂಡು ಕೃತಜ್ಞತೆಯೊಂದಿಗೆ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ತಂದೆ ಮನೆಯಲ್ಲಿ ಮುಖ್ಯಸ್ಥನಾಗಿರ್ತಕ್ಕಂಥನಾಗಿದ್ದಾನೆ. ಅವನು ಸತ್ಯವೇದದಲ್ಲಿ ಒಂದು ಭಾಗವನ್ನು ಆಯ್ದುಕೊಂಡು ಮಕ್ಕಳಿಗೆ ಅದನ್ನು ತಿಳಿಸಬೇಕು, ಓದಿ ಹೇಳಬೇಕು. ಯಾಕೆ ಯಾಕೆ ಅಂದರೆ, ನಾವು ಯೋಬನ ಪುಸ್ತಕದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಯೋಬ ತನ್ನ ಮಕ್ಕಳಿಗೋಸ್ಕರ ತನ್ನ ಕುಟುಂಬಕ್ಕೋಸ್ಕರ ಬಲಿಯನ್ನು ಸಲ್ಲಿಸ್ತಕ್ಕಂಥವನಾಗಿದ್ದನು. ಆಕೆ ಕುಟುಂಬದಲ್ಲಿ ತಂದೆ ಯಾಜಕನಾಗಿರ್ತಕ್ಕಂಥವನಾಗಿದ್ದಾನೆ, ಅವನು ಕುಟುಂಬ ಪ್ರಾರ್ಥನೆಯನ್ನು ನಡೆಸುವಂಥವನಾಗಿರಬೇಕು, ಅಂತ್ಯ ಆಶೀರ್ವಾದ ವಚನಗಳನ್ನು ನೀಡುವಂಥವನಾಗಬೇಕು, ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ತಿಳಿಯನ್ನು ಹೇಳುವಂತಹ ಒಂದು ಜವಾಬ್ದಾರಿ ತಂದೆ ತಾಯಿಗಳಿಗೆ ಇರ್ತಕ್ಕಂಥದ್ದಾಗಿದೆ. ಅದರಲ್ಲಿ ಮಕ್ಕಳು ಪ್ರಾರ್ಥನೆ ಮಾಡುವುದನ್ನು ಅವರಿಗೆ ಕಲಿಸಬೇಕು. ಆ ಪ್ರಾರ್ಥನೆ ನೇರವಾಗಿ ಸರಳವಾಗಿ ಆಸಕ್ತಿದಾಯಕವಾಗಿದ್ದು ದೇವರೊಂದಿಗೆ ಮಾತನಾಡುವ ರೀತಿಯಲ್ಲಿ ನಾವು ಕಲಿಸಬೇಕು. ಹಾಗಾಗಿ ಕುಟುಂಬದ ಪ್ರಾರ್ಥನೆ ಉಳಿದ ಸಭೆಯ ಸದಸ್ಯರಾಗಿ ಅವರ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಅತಿ ಮುಖ್ಯವಾದಂತಹ ಭಾಗವಾಗಿದೆ. ಹಾಗಾಗಿ ಕುಟುಂಬ ಪ್ರಾರ್ಥನೆಯನ್ನು ನಾವು ಎಂದಿಗೂ ಸಹ ತಿರಸ್ಕರಿಸಬಾರದು. ಪ್ರಿಯ ಕೇಳುಗರೆ, ಇನ್ನು ಮುಂದುವರಿದು ಈ ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳಲ್ಲಿ ನಾವು ನೋಡುವಂತಹ ಮತ್ತೊಂದು ವಿಚಾರವೇನೆಂದರೆ ಲೋಕದ ಸಂಬಂಧದೊಂದಿಗೆ ಎಚ್ಚರವಾಗಿರಬೇಕು. ಯಾಕೆಂದರೆ ನಾವು ಜೀವಿಸುವಂತಹ ಈ ಲೋಕ ಪಾಪದಿಂದ ಕೂಡಿರತಕ್ಕಂತಹ ಒಂದು ಲೋಕವಾಗಿದೆ. ಈ ಲೋಕದಿಂದ ನಾವು ತಪ್ಪಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವಂಥವರಾಗಬೇಕಾದರೆ ಸತ್ಯವೇದದಲ್ಲಿ ತಿಳಿಸಿರ್ತಕ್ಕಂತಹ ಆ ಒಂದು ವಾಕ್ಯಗಳನ್ನು ನಮ್ಮ ಆಯುಧವಾಗಿ ತೆಗೆದುಕೊಂಡು ಹೋಗಬೇಕು. ಅದರಲ್ಲೂ ಸಹ ವಿಶೇಷವಾಗಿ ಪ್ರಕಟಣೆ ಪುಸ್ತಕ 18:1-4 ತನಕ ನಾವು ಓದುವುದಾದರೆ ಅದರಲ್ಲಿ ತಿಳಿಸಿರ್ತಕ್ಕಂತಹ ಒಂದು ವಾಕ್ಯಗಳನ್ನು ನಾವು ಗಮನಿಸೋಣ. ಇವುಗಳಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಮಹಾಬಾಬಿಲೋನ್ ಎನ್ನುವ ನಗರಿಯು ಬಿದ್ದಳು. ದೆವ್ವಗಳ ವಾಸಸ್ಥಾನವು, ಅಶುದ್ಧ ಆತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದಂಥ ಪಕ್ಷಿಗಳ ಪಂಜರವೂ ಆದಳು. ಎಲ್ಲ ಜನಾಂಗಗಳು ಅವಳ ಜಾರತ್ವೆಂಬ ಕೋಪದ ದ್ರಾಕ್ಷರಸವನ್ನು ಕುಡಿದು ಮತ್ತರಾದರು. ಅವಳೊಂದಿಗೆ ಭೂರಾಜರು ರಾಜತ್ವ ಮಾಡಿದರು. ಅವಳ ಅತಿಶಯವಾದ ವೈಭವದಿಂದ ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು ಎಂದು ಹೇಳಿದನು. ಪರಲೋಕದಿಂದ ಮತ್ತೊಂದು ಶಬ್ದವನ್ನು ನಾನು ಕೇಳಿದೆನು, ಅದು ನನ್ನ ಜನರೇ, ಅವಳಿಂದ ಹೊರಗೆ ಬನ್ನಿರಿ. ಅವಳ ಪಾಪದಲ್ಲಿ ಪಾಲುಗಾರರಾಗಬಾರದು, ಅವಳಿಗೆ ಉಪದ್ರವಗಳಿಗೆ ಗುರಿಯಾಗಬಾರದು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಈ ವಾಕ್ಯ, ಈ ಸಂದೇಶವನ್ನು ಕೊನೆ ಕಾಲದಲ್ಲಿ ನಾವು ಸಾರುವಂತೆಯವರಾಗಬೇಕು. ಈ ಸಂದೇಶವನ್ನು ಸಾರುತ್ತಿರುವಾಗ ಸತ್ಯದ ಘೋಷಣೆಯು ತನ್ನ ಬೇರ್ಪಡಿಸುವ ಕಾರ್ಯ ಮಾಡುತ್ತಿರುವಾಗ ದೇವರ ನಂಬಿಗಸ್ತ ಕಾವಲುಗಾರರಾದಂಥ ನಾವು ನಮ್ಮ ನಿಜ ಸ್ಥಿತಿ ಹೇಗೆ ಎಂದು ಅರಿತುಕೊಳ್ಳಬೇಕು. ನಮ್ಮ ಆತ್ಮಿಕ ವಿವೇಚನಾ ಶಕ್ತಿಯು ಗಲಿಬಿಲಿಗೊಳ್ಳದಂತೆ ಹಾಗೂ ಲೌಕಿಕ ಆಸಕ್ತಿಯಲ್ಲಿ ಮುಳುಗಿ ಹೋಗದಂತೆ ನಾವು ಪ್ರಾಪಂಚಿಕ ವ್ಯಕ್ತಿಗಳೊಂದಿಗೆ ಸೇರಬಾರದು. ಅದೇ ಸಮಯದಲ್ಲಿ ನಾವು ಪರಿಸಾಯರಂತೆ ನಡೆದುಕೊಂಡು ಅವರಿಂದ ದೂರವಾಗಲೂ ಬಾರದು. ನಮಗೆ ದೇವರು ಪ್ರಕಟಣೆ ಪುಸ್ತಕ 18:1 ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥನಾಗಿದ್ದೇನೆ. ಏನೆಂದರೆ ಬಾಬಿಲೋನ್ ಅಂತಕ್ಕಂತಹ ಆ ತಪ್ಪಾದ ಗೊಂದಲದಲ್ಲಿ ಇರ್ತಕ್ಕಂತಹ ಸ್ಥಳವನ್ನು ಬಿಟ್ಟು ನೀವು ಅವಳ ಪಾಪದಲ್ಲಿ ಪಾಲುಗಾರರಾಗದೆ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಇದರ ಅರ್ಥ ನಾವು ಅನ್ಯರ ಜೊತೆಯಲ್ಲಿ ಸೇರಬಾರದು ಎಂಬುದಾಗಿ ಅಲ್ಲ, ಆದರೆ ಅವರ ಜೊತೆಯಲ್ಲಿದ್ದು ಅವರ ನಡವಳಿಕೆಗಳನ್ನು ನಾವು ಅನುಸರಿಸಬಾರದು. ನಾವು ಅವರಿಗೆ ನಮ್ಮ ಆತ್ಮಿಕ ಜೀವಿತವನ್ನು ಎತ್ತಿ ತೋರಿಸಬೇಕ ಹೊರತು ಪ್ರಾಪಂಚಿಕವಾಗಿ ಜೀವಿಸುವಂಥ ಜನಗಳ ಆ ಒಂದು ವಿಚಾರಗಳನ್ನು ನಮ್ಮ ಆತ್ಮಿಕ ವಿಚಾರದ ಜೊತೆ ಸೇರಿಸಿಕೊಳ್ಳಬಾರದು ಅನ್ನುವ ರೀತಿಯಲ್ಲಿ ಈ ವಾಕ್ಯ ತಿಳಿಸುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ನಾವು ಪರಿಸಾಯರಂತೆ ಅವರನ್ನು ಖಂಡಿಸಿ ನಾವು ನೀತಿವಂತರು ಎಂಬುದಾಗಿ ತೋರಿಸಿಕೊಳ್ಳಬಾರದು. ಯಾಕೆಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಎಲ್ಲರೂ ಸಹ ಆತನ ಒಂದು ಮಹಿಮೆಯನ್ನು ಹುಡುಕುವಂಥವರಾಗಿದ್ದೇವೆ. ಹಾಗಾಗಿ ನಾವು ಪಾಪದಲ್ಲಿ ಈ ಲೋಕದಲ್ಲಿ ಬಿದ್ದು ಹೋಗಿರ್ತಕ್ಕಂಥ ಜನಗಳಿಗೆ ಮಾದರಿಯಾಗಿದ್ದು ಬೆಳಕನ್ನು ನೀಡುವಂಥ ಮಕ್ಕಳಾಗಬೇಕೇ ಹೊರತು ಅವರನ್ನು ಖಂಡಿಸಿ ಅವರು ಪರಲೋಕ ರಾಜ್ಯಕ್ಕೆ ಬರುವುದಿಲ್ಲ, ಅವರು ಈ ರೀತಿಯಾಗಿ ಹೋಗ್ತಕ್ಕಂಥವರಾಗಿದ್ದಾರೆ, ಈ ರೀತಿಯಾಗಿ ಮಾಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ನಾವು ಅವರಿಂದ ದೂರ ಮಾಡಬಾರದು. ಯಾಕೆಂದರೆ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಪಾಪವನ್ನು ಅಷ್ಟೇ ಖಂಡಿಸಿದನು, ಪಾಪಿಗಳನ್ನಲ್ಲ. ಪಾಪಿಗಳನ್ನು ಪ್ರೀತಿಸಿದನು, ಆದರೆ ಪಾಪವನ್ನು ಅವನು ದ್ವೇಷಿಸಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆ ರೀತಿಯಾಗಿ ನಾವು ಸಹ ಪಾಪದಲ್ಲಿರ್ತಕ್ಕಂತಹ ಜನಗಳನ್ನು ಪ್ರೀತಿಸಿ ಪಾಪದ ಮಾರ್ಗದಿಂದ ಅವರನ್ನು ಬಿಡಿಸಿ ದೇವರ ಆ ಪರಲೋಕ ರಾಜ್ಯದ ಕ್ರಿಸ್ತನ ಮಾರ್ಗದ ಕಡೆಗೆ ನಾವು ನಡೆಸುವಂಥವರಾಗಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ನಾವು ಜೀವಿಸಬೇಕಾಗಿದೆ. ಕ್ರಿಸ್ತನ ಎರಡನೇ ಬರೋಣಕ್ಕಾಗಿ ಎಚ್ಚರದಿಂದ ಕಾಯುತ್ತಿರುವವರು ಮನರಂಜನೆಗಳಿಗಾಗಿಯೂ ಇಂದ್ರಿಯ ಸುಖಕ್ಕಾಗಿಯೂ ಏರ್ಪಡಿಸುವ ಸಂತೋಷ ಕೂಟದಲ್ಲಿ ಭಾಗವಹಿಸಬಾರದು. ಇವತ್ತಿನ ದಿನದಲ್ಲಿ ನಾವು ನೋಡುವಂತಹ ವಿಚಾರಗಳೇನೆಂದರೆ ಸೈತಾನನ ಒಂದು ಸಂಗೀತಗಳು, ಸೈತಾನನ ಕಾರ್ಯಗಳು, ಮನರಂಜನೆಗಳು ಇಂದ್ರಿಯವನ್ನು ಸುಖಪಡಿಸುವಂತಹ, ಅಂದರೆ ನಮ್ಮ ಮಾಂಸದ ಶಾರೀರಿಕವಾದಂತಹ ವಿಚಾರಗಳನ್ನು ಸಂತೋಷಪಡಿಸುವಂತಹ ಉಲ್ಲಾಸಪಡಿಸುವಂತಹ ಕೂಟಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದರಿಂದ ದೂರ ಇರಬೇಕು. ಯಾಕೆಂದರೆ ಅವುಗಳು ನಮ್ಮನ್ನು ಲೌಕಿಕ ರೀತಿಯಲ್ಲಿ ಪಾಪಕ್ಕೆ ತಳ್ಳುವಂಥದ್ದಾಗಿದೆ. ಆತ್ಮಿಕವಾದಂಥ ಮನಸ್ಸು ಈ ರೀತಿಯಾದಂಥ ಕಾರ್ಯಗಳಿಂದ ದೂರವಾಗಿರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ನಮಗೆ ಆತ್ಮನ ಮೂಲಕವಾಗಿ ದೇವರು ಎಚ್ಚರಿಸ್ತಕ್ಕಂಥವರಾಗಿದ್ದಾರೆ. ಅಂತಹ ಒಂದು ಕೂಟಗಳಲ್ಲಿ ನಾವು ಭಾಗವಹಿಸಬಾರದು. ಮತ್ತು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ವ್ಯವಹಾರ ವ್ಯಾಪಾರದಲ್ಲಿ ಭಾಗವಹಿಸುವುದು ಅಥವಾ ಒಪ್ಪಂದ ಮಾಡಿಕೊಳ್ಳುವುದು ದೇವರ ದೃಷ್ಟಿಯಲ್ಲಿ ಸರಿಯಲ್ಲ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕ ಸಂದರ್ಭದಲ್ಲಿ ನಾವು ಕ್ರಿಸ್ತ ನಂಬಿಕೆ ಇಲ್ಲದವರ ಜೊತೆಯಲ್ಲಿ ಈ ಜೋಡಾಗುವುದರ ಮೂಲಕವಾಗಿ ಅವರು ಲೌಕಿಕವಾಗಿ ಹೋಗ್ತಕ್ಕಂಥವರಾಗಿದ್ದಾರೆ, ನಾವು ಸಹ ಲೌಕಿಕವಾಗಿ ಹೋಗಿಬಿಡ್ತಕ್ಕಂಥವರಾಗಿದ್ದೇವೆ. ಅವರು ನಮ್ಮನ್ನು ಅವರ ಕಡೆಗೆ ಸೆಳೆದುಕೊಳ್ಳುವುದರ ಮೂಲಕವಾಗಿ ಈ ಲೋಕದ ಹಾಸ್ಯಗಳಿಗೆ ಒಳಪಡಿಸ್ತಕ್ಕಂಥವರಾಗಿದ್ದಾರೆ. ವ್ಯಾಪಾರದಲ್ಲಿ ಹಣದ ವ್ಯಾಮೋಹಕ್ಕೆ ನಾವು ಒಳಗಾಗಿ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗ್ತಕ್ಕಂಥವರಾಗಿದ್ದೇವೆ. ಅನೇಕ ವ್ಯವಹಾರಗಳಲ್ಲಿ ಲೌಕಿಕವಾದಂಥ ವಿಚಾರಗಳ ಜೊತೆ ಒಪ್ಪಂದ ಮಾಡಿಕೊಳ್ಳಬೇಕಾಗ್ತದೆ. ಅದಕ್ಕೋಸ್ಕರವೇ ದೇವರು ನಮಗೆ ತಿಳಿಸುವಂತಹ ವಿಚಾರವೇನೆಂದರೆ ಇಂತಹವುಗಳ ಜೊತೆ ನೀವು ಒಪ್ಪಂದ ಮಾಡಿಕೊಳ್ಳಬೇಡ್ರಿ, ವ್ಯವಹಾರ ಮಾಡಿರಿ. ಯಾಕೆಂದರೆ ಅವರು ಕ್ರಿಸ್ತ ನಂಬಿಕೆಯಿಂದ ನಿಮ್ಮನ್ನು ದೂರ ತೆಗೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ಅದೇ ಕ್ರಿಸ್ತ ನಂಬಿಕೆಯಲ್ಲಿರುವವರ ಜೊತೆಯಲ್ಲಿ ನಾವು ಸೇರಿಕೊಂಡರೆ ಖಂಡಿತವಾಗಿಯೂ ಸಹ ದೇವರು ನಮ್ಮನ್ನು ಇನ್ನೂ ಆತ್ಮಿಕವಾಗಿ ಬೆಳೆಯಲು ಉತ್ತೇಜಿಸುವಂಥವನಾಗಿದ್ದಾನೆ. ಇತರರೊಂದಿಗೆ ನಾವು ಒಂದು ಹಂತದವರೆಗೆ ಸಂಬಂಧವನ್ನು ಇಟ್ಟುಕೊಂಡಿರಬೇಕು ಹಾಗೂ ನಮ್ಮ ನಂಬಿಕೆಯ ಸಿದ್ಧಾಂತಗಳನ್ನು ಬಿಟ್ಟುಕೊಡಬಾರದು. ಪ್ರಿಯ ಕೇಳುಗರೇ, ನಾವು ಎಲ್ಲರ ಜೊತೆಯಲ್ಲೂ ಹೊಂದಾಣಿಕೆಯಿಂದ ಜೀವಿಸಬೇಕು ಈ ಲೋಕದಲ್ಲಿ. ಆದರೆ ಪ್ರಪಂಚದಲ್ಲಿ ಇದ್ದಾಗಲೂ ಸಹ ಪ್ರಪಂಚದವರ ರೀತಿಯಲ್ಲಿ ನಾವು ಜೀವಿಸಬಾರದು. ಅದನ್ನೇ ದೇವರು ನಮ್ಮನ್ನು ಎಚ್ಚರಿಸ್ತಕ್ಕಂಥವನಾಗಿದ್ದಾನೆ. ಯಾವುದೇ ಕಾರಣಕ್ಕೂ ಸಹ ನಮ್ಮ ನಂಬಿಕೆ ಎನ್ನುವುದನ್ನು ನಾವು ಮತ್ತೊಬ್ಬರಿಗೆ ಬಿಟ್ಟುಕೊಡಬಾರದು. ಇದರ ಅರ್ಥ ನಾವು ಅವರೊಂದಿಗೆ ಹುಂಡು ಕುಡಿಯಬಾರದು ಎಂದಲ್ಲ. ಬದಲಾಗಿ ನಾವು ಎಲ್ಲ ವಿಧದಲ್ಲಿಯೂ ಮಿತ ಸಂಯಮಗಳೇ ಆಗಿದ್ದು ದೇಹಕ್ಕೆ ಆರೋಗ್ಯಕರವಾದದ್ದನ್ನು ಹಿತಮಿತಿಯಾಗಿ ಉಪಯೋಗಿಸುತ್ತೇವೆ ಎಂದು ಹಾನಿಕರವಾದದ್ದನ್ನು ಸಂಪೂರ್ಣವಾಗಿ ತ್ಯಜಿಸುತ್ತೇವೆ ಎಂದು ಅವರಿಗೆ ಮನವರಿಕೆ ಮಾಡಿಕೊಳ್ಳಬೇಕು. ಎಲ್ಲ ಕಾರ್ಯದಲ್ಲೂ ಸಹ ನಾವು ದೇವರಿಗೆ ಮೆಚ್ಚುಗೆಯಾದಂಥ ಮನರಂಜನೆಗಳನ್ನು ನಾವು ಒಳಪಡಿಸಿಕೊಳ್ಳಬೇಕು. ಕ್ರೈಸ್ತರು ದೇವರ ಮಹಿಮೆಗಾಗಿ ತಮ್ಮ ಶಾರೀರಿಕ ಹಾಗೂ ಮಾನಸಿಕ ಶಕ್ತಿಗಳನ್ನು ಉಪಯೋಗಿಸುವ ಉದ್ದೇಶದಿಂದ ನಿಷ್ಕಳಂಕವಾದ ಮನರಂಜನೆಯಲ್ಲಿ ಭಾಗಗಳಾಗಬಹುದು. ಇದು ಅವರ ಶರೀರವನ್ನು ಚೈತನ್ಯಗೊಳಿಸಿ ಬಲಪಡಿಸುವ ಒಂದು ಅವಕಾಶವಾಗಿದೆ. ಕ್ರೈಸ್ತರು ಯಾವ ಮನರಂಜನೆ ಹಾಗೂ ಸಂತೋಷವು ನ್ಯಾಯಸಮ್ಮತವಾಗಿದೆ ಎಂದು ಖಚಿತವಾಗಿ ತಿಳಿದಿರಬೇಕು. ಮನಸ್ಸನ್ನು ಕೆಡಿಸುವ ಮತ್ತು ಹಣ ಹಾಗೂ ಸಮಯವನ್ನು ಪೋಲು ಮಾಡುವಂತಹ ಮನರಂಜನೆಯು ಕ್ರೈಸ್ತರಿಗೆ ನಿಷೇಧವಾಗಿದೆ. ಇಂತಹ ಮನರಂಜನೆಯು ದುಃಖಕರವಾದ ಪರಿಣಾಮ ಬೀರುವ ಸ್ವಗೌರವವನ್ನು ಹಾಳು ಮಾಡುತ್ತದೆ. ಅವರು ಕ್ರಿಸ್ತನಲ್ಲಿ ಮಗ್ನರಾಗಿ ಪ್ರಾರ್ಥನೆಯಲ್ಲಿ ಆಸಕ್ತರಾಗಿದ್ದಲ್ಲಿ ಅಂತಹ ಕೆಟ್ಟ ಪರಿಣಾಮಗಳಲ್ಲಿ ಸಂಪೂರ್ಣವಾಗಿ ರಕ್ಷಿಸಲ್ಪಡುವರು. ನ್ಯಾಯಸಮ್ಮತವಾದಂಥ ಮತ್ತು ಕ್ರಿಸ್ತರಿಗೆ ಮೆಚ್ಚುಗೆಯಾದ ಮನರಂಜನೆ ಕೂಟದಲ್ಲಿಯೂ ನಾವು ಗೌರವದಿಂದ ವರ್ತಿಸಬೇಕು. ನಾವು ಮನೆಗೆ ಹಿಂತಿರುಗಿದ ನಂತರವೂ ಇತರರ ಮನಸ್ಸಿನ ನೋವಾಗದಂತೆ ಆ ಕೂಟಗಳಲ್ಲಿ ನಾನು ನಡೆದುಕೊಂಡಿಲ್ಲ ಎಂಬ ಪ್ರತಿಜ್ಞೆ ನಮ್ಮಲ್ಲಿರಬೇಕು. ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಬೇಡಿಕೊಂಡು ಭಾಗವಹಿಸುವ ಯಾವುದೇ ಮನರಂಜನೆಯು ಅಪಾಯಕರವಲ್ಲ. ಆದರೆ ಪ್ರಾರ್ಥನೆ ಕೂಟದಲ್ಲಿ ಭಾಗವಹಿಸಲು ಅಥವಾ ಏಕಾಂತ ಪ್ರಾರ್ಥನೆಯಲ್ಲಿ ಮಾಡಲು ನಿಮಗೆ ನಿಷೇಧಿಸುವಂತಹ ಮನರಂಜನೆಯು ಸುರಕ್ಷಿತವಲ್ಲ, ಆದರೆ ನಿಮ್ಮ ಆತ್ಮಿಕ ಜೀವಿತಕ್ಕೆ ಅಪಾಯಕರವಾಗಿದೆ. ಇದನ್ನೇ ಪ್ರಿಯ ಕೇಳುಗರೆ ಪೌಲನು ಈ ರೀತಿಯಾಗಿ ತಿಳಿಸ್ತಕ್ಕಂಥನಾಗಿದ್ದಾನೆ. ನೀವು ಏನೇ ಮಾಡಿದರೂ ಸಹ ದೇವರ ಮಹಿಮೆಗೋಸ್ಕರ ಮಾಡಿ ಎಂಬುದಾಗಿ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಏನೇ ಮಾಡಿದರೂ ಸಹ ಈ ಮಾಡ್ತಕ್ಕಂಥ ಕಾರ್ಯ ದೇವರ ಮಹಿಮೆಗೆ ನಾನು ಮಾಡ್ತಕ್ಕಂಥವರಾಗಿದ್ದೇನಾ, ಇದನ್ನು ಮಾಡ್ತಕ್ಕಂಥವನಾಗಿದ್ದೇನೆ, ಇಂಥ ಮನರಂಜ ಕಾರ್ಯಗಳಲ್ಲಿ ನಾನು ಭಾಗವಹಿಸ್ತಕ್ಕಂಥವನಾಗಿದ್ದಾನೆ, ಈ ಮನರಂಜನೆ ಕಾರ್ಯಗಳು ಹೇಗೆ ನನ್ನ ದೇವರಿಗೆ ಮಹಿಮೆಯನ್ನು ತರ್ತಕ್ಕಂಥದ್ದಾಗಿದೆ, ಇಂಥ ಕಾರ್ಯಗಳಿಂದ ನಾವು ದೇವರನ್ನು ಮೆಚ್ಚುವ ರೀತಿಯಲ್ಲಿ ನಡೆದುಕೊಳ್ತಕ್ಕಂಥವರಾಗಿದ್ದೇವಾ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಪ್ರತಿಯೊಂದು ಮನರಂಜನೆಗೂ ಭಾಗವಹಿಸಬೇಕು. ಯಾಕೆಂದರೆ ಕ್ರಿಸ್ತನಿಗೆ ಮೆಚ್ಚುವಾಗುವಂತಹ ಮನರಂಜನೆಗಳಲ್ಲಿ ಮಾತ್ರ ಕ್ರೈಸ್ತರಾಗಿರ್ತಕ್ಕಂತಹ ಆತನ ಗುಣ ಸ್ವಭಾವಗಳನ್ನು ಪ್ರತಿಬಿಂಬಿಸುವಂತಹ ನಾವುಗಳು ಅದರಲ್ಲಿ ಭಾಗವಹಿಸಬೇಕು. ಇಲ್ಲ ಅಂದರೆ ಅನೇಕ ಸಂದರ್ಭಗಳಲ್ಲಿ ಇಂಥ ಮನರಂಜನೆ ಕಾರ್ಯಗಳು ಲೌಕಿಕವಾದಂಥ ಕಾರ್ಯಗಳಿಗೆ ನಮ್ಮನ್ನು ನಡೆಸ್ತಕ್ಕಂಥದ್ದಾಗಿದೆ, ಪಾಪ ಭೋಗಗಳಿಗೆ ನಮ್ಮನ್ನು ನಡೆಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ನಮ್ಮನ್ನು ಎಚ್ಚರಿಸುವಂತವನಾಗಿದ್ದಾನೆ. ಎಂತಹ ಒಂದು ಮನರಂಜನೆ ಕಾರ್ಯಗಳಿಗೆ ಇವತ್ತಿನ ದಿನದಲ್ಲಿ ಯೌವನಸ್ಥರು ಭಾಗವಹಿಸುವಂತವರಾಗಿದ್ದಾರೆ, ಎಂತಹ ಮೋಜು ಮಸ್ತಿಗೆ ನಾವು ಪಾಪದ ಲೌಕಿಕ ಬಿದ್ದು ಹೋಗಿದ್ದೇವೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಮನ ತಿರುಗಬೇಕಾಗಿದೆ. ಯಾಕೆಂದರೆ ನಾವು ಕೇಳುವಂತಹ, ನಾವು ನೋಡುವಂತಹ ಪ್ರತಿ ಒಂದರಲ್ಲೂ ಸಹ ಪಾಪ ಗುಪ್ತವಾಗಿ ಅಡಗಿದೆ. ಹಾಗಾಗಿ ಪ್ರತಿ ದಿನವೂ ಸಹ ನಮ್ಮನ್ನು ನಾವು ಕರ್ತನಿಗೆ ಅರ್ಪಿಸಿಕೊಳ್ಳುವುದರ ಮೂಲಕವಾಗಿ ನಾನು ಯಾವ ಕಾರ್ಯವನ್ನು ಮಾಡ್ತಕ್ಕಂಥವನಾಗಿದ್ದೇನೆ ಅನ್ನುವುದನ್ನು ಗಮನದ ಸರಿಯಾದ ಮಾರ್ಗವೋ ತಪ್ಪಾದ ಮಾರ್ಗವೋ ಎಂಬುದನ್ನು ಅರಿತುಕೊಂಡು ಜೀವಿಸಬೇಕಾಗಿದೆ. ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಬೇಡಿಕೊಂಡು ಭಾಗವಹಿಸುವ ಯಾವುದೇ ಮನರಂಜನೆಯು ಅಪಾಯಕರವಲ್ಲವೆಂಬುದನ್ನು ದೇವರು ಇಲ್ಲಿ ನಮಗೆ ತಿಳಿಸುತ್ತಾನೆ. ಆದರೆ ಪ್ರಾರ್ಥನೆ ಕೂಟದಲ್ಲಿ ಭಾಗವಹಿಸಲು ಅಥವಾ ಏಕಾಂತ ಪ್ರಾರ್ಥನೆ ಮಾಡಲು ನಮ್ಮನ್ನು ನಿಷೇಧಿಸುವಂತಹ ಮನರಂಜನೆಯು ಸುರಕ್ಷಿತವಲ್ಲ, ಆದರೆ ನಿಮ್ಮ ಆತ್ಮಿಕ ಜೀವಿತಕ್ಕೆ ಅಪಾಯಕರವಾಗಿದೆ ಎಂಬುದನ್ನು ಅರಿತುಕೊಳ್ಳಬೇಕಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಕೊನೆಯ ಕಾಲದಲ್ಲಿ ಉಳಿದ ಸಭೆಯ ಜೀವನ ಶೈಲಿಯಲ್ಲಿ ಕುಟುಂಬದ ಪ್ರಾರ್ಥನೆ ಬಹಳ ಬಹಳ ಅವಶ್ಯಕತೆ. ಅದೇ ರೀತಿಯಾಗಿ ನಾವು ಲೋಕದ ಸಂಬಂಧದೊಂದಿಗೆ ಸಂಬಂಧವನ್ನು ಹೊಂದಬೇಕಾದರೆ ಎಚ್ಚರಿಕೆಯಿಂದ ಇದ್ದು ಯಾವ ಮನರಂಜನೆಯಲ್ಲಿ ನಾವು ಸೇರ್ತಕ್ಕಂಥವರಾಗಿದ್ದೇವೆ, ಯಾವ ಮನರಂಜನೆ ನಮ್ಮ ಆತ್ಮಿಕ ಜೀವಿತಕ್ಕೆ ಒಳಿತಾಗಿದೆ ಅನ್ನುವುದನ್ನು ತಿಳಿದುಕೊಂಡು ನಾವು ಸೇರಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಮುಂದುವರಿದು ನಾವು ಇನ್ಯಾವ ಜೀವನ ಶೈಲಿ ಚಟುವಟಿಕೆಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದನ್ನು ನೋಡೋಣ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಕುಟುಂಬ ಪ್ರಾರ್ಥನಾದ ಅವಶ್ಯಕತೆ ಏನು ಎಂಬುದನ್ನು ನಾವು ಅರಿತುಕೊಂಡೆವು ಸ್ವಾಮಿ. ಅದೇ ರೀತಿಯಾಗಿ ನಿನಗೆ ಮೆಚ್ಚುಗೆಯಾದಂಥ ಕಾರ್ಯಗಳು ಯಾವುವು, ಈ ಲೋಕಕ್ಕೆ ಸಂಬಂಧವಾದಂಥ ಕಾರ್ಯಗಳು ಯಾವುದು ಎನ್ನುವುದನ್ನು ಅರಿತುಕೊಂಡೆವು ಸ್ವಾಮಿ. ಆದರೆ ದೇವ, ಇನ್ನು ಮುಂದಿನ ದಿನಗಳಲ್ಲಿ ಲೋಕ ಸಂಬಂಧವಾದ ಕಾರ್ಯಗಳಲ್ಲಿ ನಾವು ಭಾಗವಹಿಸದೆ ನಿನಗೆ ಮೈಯಿಮೆ ತರ್ತಕ್ಕಂಥ ಕಾರ್ಯದಲ್ಲಿ ಭಾಗವಹಿಸಿ ಕುಟುಂಬ ಪ್ರಾರ್ಥನೆಯಲ್ಲಿ ನಿನಗೆ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡು ಸ್ವಾಮಿ. ಕೇಳುಗರ ಹೃದಯದಲ್ಲಿ ಈ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಅವರ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಸೃಷ್ಟಿ